మనుష్యానాం సహస్ర భగవద్గీత వాక్యాలు మనుష్యానాం సహస్రేషు కశ్చిత్ యతతి సిద్ధయ్య ఎల్లో సావిరాన సావిరార జనగళల్లి ఎల్లో ఒక్క సిద్ధి మోక్షకోసుకర ప్రయత్నపడతానే యతతామపి సిద్ధానాం అంతవరలు ఎంతో కడిమే జన యశస్వీగలాగుతారే ಅದರಲ್ಲೂ ಕೂಡ ಕಶ್ಚಿನ್ ಮಾಮೇತಿ ತತ್ವತಃ ಯಾರೋ ನನ್ನ ಸರಿಯಾಗಿ ತಿಳಿತಾರೆ ಮೂರು ಭಾಗ. ಮೊದಲನೇದಾಗಿ ಯತ್ನ ಮಾಡದೇ ಇರೋರೇ ಜಾಸ್ತಿ, ಎಲ್ಲೋ ಸಾವಿರಾರು ಜನ ಸಾವಿರಾರು ಕಲಿಯೋದರಲ್ಲಂತೂ ಕೋಟಿ ಕೋಟಿ ಜನಕ್ಕೆ ಒಬ್ಬ ಎಲ್ಲೋ ಪ್ರಯತ್ನ ಮಾಡಬಹುದು, ಅದರಲ್ಲೂ ಅನೇಕರಲ್ಲಿ ಏನಾಗ್ತಾರೆ ಒಬ್ಬನು ಯಶಸ್ವಿ ಆಗ್ತಾರೆ. ಅಂಥ ಯಶಸ್ವಿ ಆದವರಲ್ಲೂ ಕೂಡ ಒಬ್ಬ ಸರಿಯಾಗಿ ತಿಳಿತಾನೆ. ಇವಾಗ ಕ್ಲಾಸಲ್ಲಿ ಅಷ್ಟು ಪರೀಕ್ಷೆಗೆ ಎಷ್ಟು ಜನ ಕೊಡ್ತಾರೆ, ಲಕ್ಷಾಂತರ ಜನ ಕೊಡ್ತಾರೆ, 50% ಈಗ ಅದೇನು ಬಲಾತ್ಕಾರ ಮಾಡಿ ಎತ್ತಿರ್ತಾರೆ ಜಾಸ್ತಿ ಬರ್ತಾ ಇದೆ ಅಷ್ಟೇ. ಮೊದಲಲ್ಲಿ ಎಷ್ಟು ಬರ್ತಿತ್ತು, 30-35 ಅಷ್ಟೇ. ಹಾಂ, ಅದರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಎಷ್ಟು ಇನ್ನೂ ಕಡಿಮೆ, ಅದರಲ್ಲಿ ರ್ಯಾಂಕ್ ಎಷ್ಟು, ಫಸ್ಟ್ ರ್ಯಾಂಕ್ ಒಬ್ಬನೇ. ಈ ಥರ ಲೆಕ್ಕ ಹಾಕಿದರೆ ಕಶ್ಚಿತ್ ಅಂದರೆ ಬ್ರಹ್ಮದೇವರು ಮಾತ್ರ ಸರಿಯಾಗಿ ತಿಳಿತಾರೆ ಹೊರತು ಉಳಿದವರೆಲ್ಲ. ಕಶ್ಚಿತ್ ಎಂಬ ಶಬ್ದಕ್ಕೆ ಯಾರೋ ಒಬ್ಬರು ಒಂದು ಅರ್ಥ, ಬ್ರಹ್ಮವಾಯುಗಳು ಇನ್ನೊಂದು ಅರ್ಥ. ಅದು ಅದೇ ಮುಖ್ಯ ತಾರತಮ್ಯ, ಮತ್ತೆ ಅದರಲ್ಲೂ ತಾರತಮ್ಯ. ಹಾಂ, ಏವಂ ಪರಮಂ ಗುಹ್ಯಂ ಮದ್ಭಕ್ತು ಅಭಿಧಾಸ್ಯತಿ ಭಕ್ತಿ ಮಯಿ ಪರಾಂ ಮಾಮೇ ವೈಷ್ಯತ್ಯ ಸಂಶಯ ನಜತಸ್ಮಾನ್ ಮನುಷ್ಯು ಕಶ್ಚಿನ್ ಮೇ ಪ್ರಿಯಕೃತ್ತಮ ಭವಿತ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ ಅಧ್ಯಕ್ಷ್ಯತೆ ಚಯೇಮಂ ಧರ್ಮ್ಯಂ ಸಂಗ್ರಾಮ ವಾಮಾವಯೋ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನಯಜ್ಞೇನ ತೇನಾಹಂ ಸತ್ಯಾಮಿತಿ ಮೇ ಮತಿ ಶ್ರದ್ಧಾವಾರಣ ಸೂಯಸ್ಯ ಶೃಣುಯಾದಪಿ ಯೋ ನರಃ ಶುಭಾನ್ ಲೋಕಾನ್ ಪ್ರಾಪ್ನಯಾನ್ ಪುಣ್ಯಕರ್ಮಣಃ. ವಿಷ್ಣು ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕ, ಅದು 7ನೇ ಅಧ್ಯಾಯದ ಶ್ಲೋಕ, 18ನೇ ಅಧ್ಯಾಯದ ಶ್ಲೋಕಗಳು. ಇಲ್ಲೂ ತಾರತಮ್ಯ ಎಷ್ಟು ಉಪಯೋಗ ಆಗುತ್ತೆ ನೋಡಿ. ಮೊದಲೇನಿದು, ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ, ಯಾವನು ಈ ರಹಸ್ಯವನ್ನು ಮದ್ಭಕ್ತರಿಗೆ ಉಪದೇಶವನ್ನು ಮಾಡ್ತಾನೋ ಅವನು ಭಕ್ತಿಮಯಿ ಪರಾಂ ಕೃತ್ವ. ಏನು ಸೌಂದರ್ಯ ಸರ, ಏನದು ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವಹಿಷ್ಯತಿ ಅಸಂಶಯ, ಅವನು ನನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ನನ್ನನ್ನೇ ಹೊಂತಾನೆ, ಸಂಶಯ ಇಲ್ಲ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮ, ಯಾರು ನನ್ನ ಭಕ್ತರಿಗೆ ಉಪದೇಶವನ್ನು ಮಾಡ್ತಾರೋ ಅವನು ಇನ್ನೂ ಹೆಚ್ಚು ಭಕ್ತಿಯನ್ನು ಮಾಡಿ ನಜ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮ, ಯಾರು ಇದನ್ನು ಉದ್ದೇಶವನ್ನು ಮಾಡ್ತಾರಲ್ಲ ಅವರಿಗಿಂತ ಹೆಚ್ಚು ಪ್ರಿಯವಾದ ವ್ಯಕ್ತಿ ನನಗೆ ಬೇರೆ ಯಾರೂ ಇಲ್ಲ. ಅಂದರೆ ಗೀತೋಪದೇಶ ಮಾಡೋದು ಅತ್ಯಂತ ಪ್ರಿಯವಾದ ಕೆಲಸ ಪರಮಾತ್ಮನಿಗೆ ಅಂತ, ಗೀತೋಪದೇಶವನ್ನು ಮಾಡೋದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಅಧ್ಯಕ್ಷತೆಯ ಏಮಮ್ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಶ್ಯಾಮಿತಿ ನೇಮತಿ, ಯಾರನ್ನು ಅಧ್ಯಯನ ಮಾಡ್ತಾರಲ್ಲ ಅದು ಜ್ಞಾನಯಜ್ಞ ಅದು, ಅದರಿಂದ ನಾನು ಅತ್ಯಂತ ಪೂಜಿತನಾಗ್ತೇನೆ. ನನಗೆ ಗೀತಾಧ್ಯಯನವೇ ದೊಡ್ಡ ಯಜ್ಞ ಅಂತ ಕರೀತೀನಿ. ಎಲ್ಲ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ, ಜ್ಞಾನಯಜ್ಞದಲ್ಲೂ ಕೂಡ ಗೀತಾಧ್ಯಯನ ಬಹಳ ಶ್ರೇಷ್ಠ ಅಂತೇಳಿ. ಶ್ರದ್ಧಾವಾರಣ ಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಸರಿ ಹೋಗಿಲ್ಲ, ಏನಾಗಿದೆ ಯಾವ ಸ್ಪೀಕರ್ ಹಾಕ್ ಮಾಡ್ಬಿಡೋದು ಅದೊಂದಿದ್ರೆ ಎಲ್ಲ ಎಲ್ಲರೂ ಕರೆಕ್ಟ್ ಆಗಿದೆ. ಶ್ರದ್ಧಾವಾರಣ ಸೂಯಶ್ಚ ಶೃಣುಯಾದಪಿ ಯೋ ನರಃ, ಆಮೇಲೆ ಯಾರು ಇದನ್ನು ಕೇಳ್ತಾರಲ್ಲ ಅವನು ಮುಕ್ತನಾಗ್ತಾನೆ, ಒಳ್ಳೆ ಲೋಕಕ್ಕೆ ಹೋಗ್ತಾನೆ, ಪುಣ್ಯವಂತರ ಲೋಕವನ್ನು ಸೇರ್ತಾನೆ. ಇದು ಯಾತಕ್ಕೆ ಹೇಳಿದ್ರು ಅಂತ ಕೇಳಿದರೆ, ಇಲ್ಲಿ ಹೇಳೋನೊಬ್ಬ ಕೇಳೋರು ಬರೀ ಕೇಳೋರು ಇದೆಲ್ಲ ಮುಕ್ತರಾಗ, ಅವ್ರಿಗೆ ಹೇಳಬೇಕಾದ್ರೆ ಭಾರಿ ಪ್ರಿಯ ಅಂತ ಹೇಳಿದ, ಇವರು ಮುಕ್ತರಾಗ್ತಾರೆ ಅಂತ ಹೇಳಿದ, ಕೇಳೋರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ, ಅಧ್ಯಯನ ಮಾಡೋರಿಗೆ ಬಹಳ ಯಜ್ಞ ಆಗುತ್ತೆ ಅಂತ ಹೇಳಿದ, ಉಪದೇಶ ಮಾಡೋದೇ ಜಾಸ್ತಿ ಪುಣ್ಯ ಅಂತ ಹೇಳಿದ. ಅಲ್ಲೂ ಕೂಡ ಮೂರು ಭಾಗ ಮಾಡಿದ್ರಿಂದ ಇದೆಲ್ಲ ಏನು ತೋರಿಸ್ತಾ ಇದೆ, ತಾರತಮ್ಯ ತೋರಿಸ್ತಾ ಇದೆ. ಇದು ಬಹಳ ಮುಖ್ಯ, ಹೇಳೋದು ಪುಣ್ಯ, ಕೇಳೋದು ಪುಣ್ಯ, ಅದರಲ್ಲಿ ಹೇಳೋದು ಹೆಚ್ಚು ಪುಣ್ಯ, ಗೊತ್ತಾಯ್ತಾ? ಅದು ತಾನು ಓದೋದು ಪುಣ್ಯ, ಇನ್ನೊಬ್ರು ಹೇಳೋದು ಜಾಸ್ತಿ ಪುಣ್ಯ ಮತ್ತೆ, ಗೊತ್ತಾಯ್ತು? ಬರೀ ಕೇಳೋದಕ್ಕಿಂತ ತಾನು ಓದೋದು ಶ್ರೇಷ್ಠ, ತಾನು ಓದೋದಕ್ಕಿಂತ ಇನ್ನೊಬ್ರು ಹೇಳೋದು ಶ್ರೇಷ್ಠ, ಅದರಲ್ಲೂ ಕೂಡ ಹೆಚ್ಚೆಚ್ಚು ಹೇಳೋದು ಶ್ರೇಷ್ಠ. ಆವರ್ತಿ ಆವೃತ್ತಿ ಹಾಸಕೃತ ಉಪದೇಶ, ಮತ್ತೆ ಮತ್ತೆ ಹೇಳೋದು ಶ್ರೇಷ್ಠ, ಮತ್ತೆ ಮತ್ತೆ ಇನ್ನು ಶ್ರೇಷ್ಠರಿಗೆ ಹೇಳೋದು ಇನ್ನೂ ಶ್ರೇಷ್ಠ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಸ್ಪಷ್ಟವಾಗಿ ಸಾಧನದಲ್ಲಿ ಕಾಣ್ತಾ ಇದೆ ಅಂತ ಹೇಳಿ. ಈ ಲೋಕದಲ್ಲೂ ಕೂಡ ಅಷ್ಟೇ, ಯಾರೋ ಒಬ್ಬ ಎಂ ಎ ಮುಗಿಸಿರ್ತಾನೆ, ಪುಸ್ತಕ ಬರೀತಾರೆ, ಅಷ್ಟು ಮಹತ್ವ ಇರೋದಿಲ್ಲ. ಪ್ರೊಫೆಸರ್ ಬರೀತಾರೆ ಭಾರಿ ಮಹತ್ವ. ಯಾತಕ್ಕೆ? ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ಅಂದರು. ಅಲ್ಲಿ ಏನು ಕೌಂಟ್ ಆಗುತ್ತೆ? ಅಲ್ಲಿ ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗುತ್ತೆ. ಎಷ್ಟೇ ಓದಿದ್ರು ಕೂಡ ಅನುಭವದಿಂದ ಏನಾಗುತ್ತೆ, ಜ್ಞಾನ ಹೆಚ್ಚು ಸ್ಪಷ್ಟ ಆಗುತ್ತೆ. ಇದೆಲ್ಲ ತಾರತಮ್ಯ ಗೊತ್ತಿದೆ. ಅದಕ್ಕೆ ಸ್ಕೇಲ್ ಜಾಸ್ತಿ, ಲೆಕ್ಚರ್ಗೆ ಸಂಬಳ ಜಾಸ್ತಿ, ಅದಕ್ಕಿಂತ ಜಾಸ್ತಿ ರೀಡರಿಗೆ, ಅದಕ್ಕಿಂತ ಪ್ರೊಫೆಸರ್ಗೆ ಜಾಸ್ತಿ. ಯಾತಕ್ಕೆ? ಅನುಭವಕ್ಕೆ. ಎಷ್ಟು ತಮಾಷೆ ಅಂದರೆ, ಕ್ಲಾಸ್ ಕಮ್ಮಿ ತಗೋತಾರೆ, ಕ್ಲಾಸ್ ಕಮ್ಮಿ ತಗೋತಾರೆ, ಸಂಬಳ ಜಾಸ್ತಿ ಕೊಡ್ತಾರೆ. ಯಾತಕ್ಕೆ? ಅವರ ಜ್ಞಾನ ಜಾಸ್ತಿ ಆಗಿದೆ ಅಂತ ಹೇಳಿ, ಅವರ ಜ್ಞಾನ ಬೇಡಿ ಹೇಳಿ ಜಾಸ್ತಿ ಆಗಿದೆ ಅಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಇಲ್ಲದ ಜಾಗ ಇಲ್ಲೇ ಇಲ್ಲ ಜಗತ್ತಿನೊಳಗೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಃ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ತೇಪಿ ಚಾ ತೇಪಿ ಅನ್ಯೇತ್ವೇವಮಜಾನಂತಃ ಸ್ವಾನ್ನೇಭ್ಯ ಉಪಾಸತೆ ತೇಪಿ ಚಾತಿತರಂತೇವ ಮೃತ್ಯುಂ ಶುತಿಪರಾಯಣ. ಎಲ್ಲಿದಿದು ಎಲ್ಲಿದಿದು ಶ್ಲೋಕ? ಎರಡು ರೀತಿ ಯಾವುದು? ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿದ್ ಆತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ. ಒಂಬತ್ತದಲ್ಲ ಯಾವುದು ಈಗ ಆಗ್ತಿರೋದೇ? ಹದಿಮೂರನೇ ಅಧ್ಯಾಯನೇ ಮೊನ್ನೆ ಆಗಿದ್ದೇ ಇದೆಲ್ಲ ಕೂಡ. ಧ್ಯಾನೇನ ಆತ್ಮನಿ ಪಶ್ಯಂತಿ ಬಂದೇ ಇದ್ದೀನಾಗ. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿದ್ ಆತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಜಾಪರೆ. ಕೆಲವರು ಧ್ಯಾನದಿಂದ ನೋಡ್ತಾರೆ, ಕೆಲವರು ಸಾಂಖ್ಯಯೋಗದಿಂದ ನೋಡ್ತಾರೆ, ಕರ್ಮಯೋಗದಿಂದ ನೋಡ್ತಾರೆ. ಅನ್ಯೇತ್ವ ವಜಾನಂತ ಶುತ್ವ ಅನ್ಯೇಭ್ಯ ಉಪಾಸತೆ. ಉಳಿದವರು ಉಳಿದ್ರಿಂದ ಕೇಳಿ ಕೇಳಿ ಸಾಧನೆ ಮಾಡ್ತಾರೆ. ಮೊನ್ನೆ ಬಂದಿದೆ ಇದೆಲ್ಲ ಕೂಡ, ಗೊತ್ತಾಯ್ತಾ? ಹದಿಮೂರನೇ ಅಧ್ಯಾಯದ ಕೊನೆ ಅದಾದಮೇಲೆ ಇದು ಶುರು ಮಾಡಿದ್ದು ಹೇಳೋದಕ್ಕೋಸ್ಕರ. ಯಾರನ್ನು ತಿಳಿತಾರೋ ಅವರಿಗೆ ನ ಹಿರಸ್ತೆ ಆತ್ಮನಾತ್ಮಾನಂ, ಅವನು ಎಂದೂ ಕೂಡ ಕೆಡಕಾಗೋದೇ ಇಲ್ಲ ಅವನಿಗೆ. ಸರ್ವಭೂತಸ್ಥವಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಯಾರೋ ಎಲ್ಲ ಭೂತಗಳನ್ನು ನನ್ನಲ್ಲಿ ನೋಡುತ್ತಾರೋ, ನನ್ನಲ್ಲಿ ಎಲ್ಲರ ಒಳಗೆ ನೋಡುತ್ತಾರೋ, ಅವನು ಎಂದು ಸದ್ಗತಿ ಹೋಗೇ ಹೋಗ್ತಾನೆ. ಈ ಶ್ಲೋಕ ಆದಮೇಲೆ ಬಂದ ಶ್ಲೋಕಗಳು, ತೇಪಿಸಿ ಅತಿತರಂತೇವ ಮೃತ್ಯುಂ ಶ್ರುತಿಪರಾಯಣ, ಕೇಳಿ ಕೇಳಿನೇ ಮೋಕ್ಷಕ್ಕೆ ಹೋಗ್ತಾರೆ. ಇದೆಲ್ಲ ನೋಡಿದ ಮೇಲೆ ಇಷ್ಟು ಗೀತಾ ಶ್ಲೋಕಗಳು ನಡೆದಾಗಾಯ್ತು, ತಾರತಮ್ಯವನ್ನು ಸ್ಪಷ್ಟ ಮಾಡ್ತಾ ಇವೆ. ಆ ಲೋಕದಲ್ಲಿ ಅವರಿಗೇನೆ ವಿಚಾರ ಮಾಡೋ ವಿಶಿಷ್ಟಾತ್ವ ಇದ್ದರೆ ಸಾಮ್ಯ ಆಡುತ್ತಾರೆ. ಅವರು ಗುರುಗಳು, ಶಿಷ್ಯರೆಲ್ಲ ಇದ್ದಾರೆ, ಗುರುಗಳಿದ್ದಾರೆ, ಭಾಷ್ಯಕಾರರಿದ್ದಾರೆ, ಟೀಕಾಕಾರ ಅವರು ಟಿಪ್ಪಣಿಕಾರರಿದ್ದಾರೆ, ಎಲ್ಲರಿಗೂ ಒಂದೇ ಸುಖ ಕೊಡೋದಾದರೆ ಯಾಕೆ ಎಲ್ಲರೂ ಏನು ಮಾಡ್ತಾರೆ? ಆಗ ಎಲ್ಲರೂ ಏನು ಮಾಡ್ತಾರೆ? ಭಾಷ್ಯ ಬರೆಯೋದು ಭಾರಿ ಕಷ್ಟ, ಟೀಕಾ ಇನ್ನೂ ಕಷ್ಟ, ಬೇರೆ ದೃಷ್ಟಿಯಿಂದ ಟಿಪ್ಪಣಿ ಕಷ್ಟ. ಅದೆಲ್ಲ ಬರೆಯೋದು ಸುಮ್ಮನೆ ಕೇಳ್ಕೊಂಡು ಹೋದ್ರೆ ಮುಂದೈತಲ್ಲ, ಬರೀ ಪ್ರಪತ್ತಿ ಅಂತಿದೆ, ಬರೀ ಶರಣಾಗತರು ಒಂದು ಸತ್ತ ಆಗಿಬಿಟ್ಟು ಸಾಕತ್ತೆ ಮುಟ್ಟಕ್ಕೆ ಹೋಗಿಬಿಡ್ತಾರೆ. ಸಿಂಪ್ಲೆಸ್ಟ್ ಮೆಥಡ್ ಇರ್ಬೇಕಾದ್ರೆ ಯಾರು ಕಷ್ಟಪಡ್ತಾರೆ? ಅದಕ್ಕೆ ಆನಂದದ ವ್ಯತ್ಯಾಸ ಅಂತ ಇಲ್ವಲ್ಲ, ಎಲ್ಲರಿಗೆ ಈಕ್ವಲ್ ಕೊಟ್ಬಿಟ್ಟು ಅಂತ ಹೇಳಿದ ಮೇಲೆ ಹೆಚ್ಚು ಕಷ್ಟಪಡೋಕ್ಕೆ ಯಾರು ಹೋಗೋದೇ ಇಲ್ಲ. ಸುಸೂಕ್ಷ್ಮೈರಣ್ಯತೆ ಸುಸೂಕ್ಷ್ಮೈರಪ್ಯತೆ ಶೈತ್ಯ ವಿಶೇಷೈ ಸಹ ಪಚ್ಯತಿ ಆತ್ಮಾನಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವದಾ. ಅವ ಜನ ಏನು ಕೇಳ್ಬೋದು, ಮೊದಲು ಮೋಕ್ಷಕ್ಕಂತೂ ಹೋಗೋಣ ಗಟ್ಟಿಯಾಗುತ್ತೆ, ಆದರೆ ಸಾಧನೆ ಮಾಡ್ಕೊಂಬೋಣ ಅಂದರೆ ಏನು ಮಾಡ್ಬೋದು? ಅಲ್ಲಿ ಸಾಧನೆ ಮಾಡೋಂಗಿಲ್ಲ, ಅಲ್ಲಿ ಇಲ್ಲಿ ಮಾಡ್ತಾರೆ ಅಷ್ಟೇ. ಪರೀಕ್ಷೆ ಪಾಸ್ ಆಗಲಿ ಬೇರೆ ಪರೀಕ್ಷೆ, ಕ್ಲಾಸಿಗೆ ಬೇರೆ ಪರೀಕ್ಷೆ ಇದ್ದಿಲ್ಲ. ಆ ಒಂದೇ ಪರೀಕ್ಷೆಯಲ್ಲಿ ಏನಾಗಬೇಕು, ಅವನು ಪಾಸು ರ್ಯಾಂಕು ಎಲ್ಲ ಅದರಲ್ಲೇ ತಗೋಬೇಕು ಹೊರತು ಅವನು ಒಂದು 35 ಮಾತ್ರ ತಗೋತೀರಿ, ನೆಕ್ಸ್ಟ್ ಟೈಮ್ ಬೇರೆ ಅಕೌಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಕ್ಲಾಸ್ ಕೊಡಿ, ಆಗೆಲ್ಲ ಇಲ್ಲ. ಅಟ್ ಸೇಮ್ ಟೈಮ್ ಫೇಲ್ ಆಗೋನು ಒಂದು ಸರ್ತಿನೇ ಬರೀಬೇಕು, ರ್ಯಾಂಕನ್ನು ಒಂದೇ ಸರ್ತಿ ಬರೀಬೇಕಾದ್ರಿಂದ ಮೋಟ್ಲಕ್ಕೆ ಹೋದ ಮೇಲೆ ಸಾಧನೆ ಮಾಡೋ ಚಾನ್ಸ್ ಇಲ್ಲ. ಆದ್ದರಿಂದ ಮೊದಲು ಏನು ಮಾಡ್ಬೇಕು, ನಾವೀಗ ಇಲ್ಲೇ ಸಾಧನೆ ಮಾಡಬೇಕು. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಇಲ್ಲದವ್ರು ಒಂದು ಸ್ಟೇಜಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದಾಗಿತ್ತು ಮನುಷ್ಯ, ಇಲ್ಲಿ ಹಾಗಿಲ್ಲ. ತೇಪಿ ಜಾತಿತರಂತೇವ ಮೃತ್ಯುಂ ಶ್ರುತಿಪರಾಯಣ ಸುಸೂಕ್ಷ್ಮ ಇರಪಿ ಅಶೇಷೈತ್ಯ ವಿಶೇಷೈಸ್ಸಹ ಪಶ್ಯತಿ ಸ್ವಾತ್ಮಾನಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವದಾ. ಈ ಜ್ಞಾನ ತಾರತಮ್ಯವನ್ನು ಹೇಳ್ತಾರೆ. ದೇವರನ್ನು ಸರಿಯಾಗಿ ತಿಳಿಯೋದು ಯಾರು ಅಂದರೆ ದೇವರೇ. ಸ್ವಯಮೇವ ಆತ್ಮನಾತ್ಮಾನಂ ವ್ಯರ್ಥತ್ವಂ ಪುರುಷೋತ್ತಮ ಈಶ್ವರ ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ ಸುಸೂಕ್ಷ್ಮೈ ಅಪಿ ಅಶೇಷೈತ್ಯ ವಿಶೇಷೈ ಸಹ ಪಶ್ಯತಿ ಸ್ವಾತ್ಮಾನಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವದಾ. ಎಲ್ಲ ವಿಧವಾದ ವಿಶೇಷಗಳಿಂದ ಸೂಕ್ಷ್ಮ ವಿಚಾರಗಳೊಂದಿಗೆ ತನ್ನನ್ನು ತಾನು ಪೂರ್ಣ ತಿಳಿಯೋದು ಯಾರು ಅಂದರೆ ದೇವರೊಬ್ಬನೇನೆ. ಸೊ ದೇವರ ಜ್ಞಾನ ಹೈಯೆಸ್ಟ್ ಆಗಬೇಕು. ಸರ್ವತ್ರ ಚಾನ್ಯದ ಪೇವಂ ತೇನಾದೃಷ್ಟಂನ ಹಿ ಕ್ವಚಿತ್. ಅದೇ ರೀತಿ ಉಳಿದ ಕಡೆ ಎಲ್ಲದನ್ನೂ ಪರಮಾತ್ಮ ತಿಳಿತಾನೆ, ತನ್ನನ್ನು ತಾನು ಪೂರ್ತಿ ತಿಳಿತಾನೆ, ಉಳಿದೆಲ್ಲವನ್ನೂ ಪೂರ್ತಿ ತಿಳಿತಾನೆ. ಅವನು ತಿಳಿದೇ ಇರೋಷ್ಟು ಅವನು ತಿಳಿದನ್ನು ತಿಳಿಯೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ತೇನ ಅದೃಷ್ಟಂನ ಹಿ ಕ್ವಚಿತ್, ದೇವರು ಕಾಣದೇ ಇರೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅವನು ಇಂಪಾರ್ಟೆಂಟ್. ತೇನ ಅದೃಷ್ಟಂ ನಹಿ ಕ್ವಚಿತ್, ಆ ಮನುಷ್ಯರಿಗೆ ಕಾಣದೇ ಇರೋ ಜಾಗ ಇರಬಹುದು, ಆದರೆ ದೇವರಿಗೆ ಕಾಣದೇ ಇರೋ ಜಾಗದ ಜಗತ್ತಿನಲ್ಲಿ ಯಾರೂ ಇಲ್ಲ, ಎಲ್ಲೂ ಇಲ್ಲ. ಸರ್ವತ್ರ ಸರ್ವದೈವೇಶಂ ಪಶ್ಯತ್ತೇವ ರಮಾಭಿತು. ನೆಕ್ಸ್ಟ್ ಈಗ ಸರ್ವತ್ರ ಸರ್ವದಾ ಏವ ಈಶಂ ಪಶ್ಯತ್ತೇವ ರಮಾಭಿತು. ಸದಾಕಾಲದಲ್ಲೂ ಎಲ್ಲ ಕಡೆಯೂ ರಮಾದೇವಿ ದೇವರನ್ನು ನೋಡೇ ನೋಡ್ತಾರೆ. ಆದರೆ ನತು ಸರ್ವ ವಿಶೇಷ ಇಷ್ಟಂ ಪಶ್ಯಂತಿ ಅಪಿ ಅನ್ಯತೋ ಅಧಿಕಂ. ಆದರೆ ದೇವರನ್ನು ದೇವರು ತಿಳಿಯಷ್ಟಾದ್ರೆ ತಿಳಿಯೋಕ್ಕಾಗೋದಿಲ್ಲ. ಅದಕ್ಕೆ ಲಕ್ಷ್ಮೀನಾರಾಯಣ ಹೇಳಬೇಕಾದ್ರೆ ಪ್ರಮಾಣ ಪದ್ಧತಿ ಏನಂತ ಹೇಳಿದ್ರು, ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನ. ದೇವರನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆಯವ್ರ ಜ್ಞಾನ ಎಂಥದ್ದು 100% ಬಗ್ಗೆ ಹೇಳಿದ್ರು. ಜಗದುದರ ತಿರುಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಡುತ್ತ ಬಿಗೆ ಹರುಷರಿ ಮೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸದನು ದಿನವು. ಅದರಲ್ಲಿ ಲಕ್ಷ್ಮೀ ಜ್ಞಾನದ ಹಿರಿಮೆ ಹೇಳ್ತಾರೆ. ಸರ್ವತ್ರ ಸರ್ವದಾ ಏವ ಈಶಂ ಪಶ್ಯತಿ ಏವ ರವ. ಎಲ್ಲ ಕಡೆ ನೋಡ್ತಾರೆ, ಯಾವಾಗಲೂ ನೋಡ್ತಾರೆ, ಎಲ್ಲರ ಒಳಗೂ ನೋಡ್ತಾರೆ. ಆದರೆ ಅದು ಸರ್ವ ವಿಶೇಷ ಇಷ್ಟಂ, ದೇವರಲ್ಲಿ ಎಷ್ಟೆಷ್ಟು ವಿಶೇಷ ಇದೆ ಅಷ್ಟು ನೋಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಎಷ್ಟು ಕಡಿಮೆ ನೋಡ್ತಾರೆ ಅಂತ ಕೇಳಿದರೆ ಅನಂತಾಂಶ ಕಡಿಮೆ. ದೇವರ ಜ್ಞಾನಕ್ಕೂ ಲಕ್ಷ್ಮೀಗಾಗಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕೇಳಿದರೆ ಅನಂತಾಂಶ ಕಡಿಮೆ, ಜಸ್ಟ್ ಸ್ಮಾಲ್ ಪರ್ಸೆಂಟ್ ಅಲ್ಲ, ಇನ್ಫೈನೈಟ್. ಪಶ್ಯಂತಿ ಅಪಿ ಅನ್ಯತೋ ಅಧಿಕಂ. ಆದರೆ ಇವಳು ಬ್ರಹ್ಮವಾಯುಗಳು ಮೊದಲಾದ ಎಲ್ಲರಿಗಿಂತ ಜಾಸ್ತಿ ತಿಳ್ಕೊಳ್ತಾರೆ. ಬ್ರಹ್ಮವಾಯುಗಳು ಮೊದಲಾದ ಎಲ್ಲರಿಗಿಂತ ಜಾಸ್ತಿ ತಿಳ್ಕೊಳ್ತಾರೆ. ಆದರೆ ದೇವರಿಗೆ ಕಂಪೇರ್ ಮಾಡಿದಾಗ ಭಾಳ ಕಡಿಮೆ ಆಗ್ಬಿಡುತ್ತೆ. ಸ್ವಾತ್ಮಾನಮನ್ಯಮನ್ಯಚ್ಯಾಶಂ ಪಶ್ಯತ್ತೇ ವಹಿ ಸರ್ವದಾ ಬ್ರಹ್ಮಾದು ಸರ್ವಗಂ ಪಶ್ಯೇ ಗುಣಾನಭ್ಯನ್ಯದೋಹಿಗಂ. ಲಕ್ಷ್ಮೀದೇವರ ಬಗ್ಗೆ ಅದು ವಿಶೇಷ. ಸ್ವಾತ್ಮಾನಂ ತನ್ನನ್ನು ತಿಳ್ಕೊಳ್ತಾನೆ, ಅಶೇಷ ಉಳಿದ ಎಲ್ಲರನ್ನೂ ತಿಳ್ಕೊಳ್ತಾನೆ, ದೇವರನ್ನು ಮಾತ್ರ ಪೂರ್ತಿ ತಿಳ್ಕೊಳ್ಳೋದು ಲಕ್ಷ್ಮೀದೇವಿ. ಅದಿಷ್ಟು ಲಕ್ಷ್ಮೀ ಜ್ಞಾನದ ಹಿರಿಮೆ ಅಶೋಕ ಪೂರ್ತಿ. ಬ್ರಹ್ಮಾದು ಸರ್ವಗಂ ಪಶ್ಯೇ ಗುಣಾನಪಿ ಅನ್ಯದೋಹಿಗಂ. ಈ ಬ್ರಹ್ಮದೇವರು ಪರಮಾತ್ಮರ ಗುಣಗಳನ್ನು ರುದ್ರಾದಿಗಳಿಗಿಂತ ಜಾಸ್ತಿ ತಿಳ್ಕೊಳ್ತಾರೆ. ಆದರೆ ರಮಾದೇವಿ ಎಷ್ಟು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಕೈ. ರಮಾದೇವಿ ಬ್ರಹ್ಮವಾಯುಗಳು ಎಷ್ಟು ಮೇಲಿದ್ದಾರೆ? 1 ಕೋಟಿ ಗುಣ ಮೇಲಿದ್ದಾರೆ. ಆದ್ದರಿಂದ ಕೋಟಿ ಶಬ್ದಕ್ಕೆ ಬರೀ ಕೋಟಿ ಅಂತಲೂ ಅಲ್ಲ, ಬಹುತ್ವವಾದಿಯ. ಅದು ಸರ್ವೇಷು ಕಾಲೇಶು ತಥಾ ಪಶ್ಯತಿ ಅಮುಕ್ತಿಗ. ಆದರೆ ಅದು ಸರ್ವೇಷು ಕಾಲೇಶು ತಥಾ ಪಶ್ಯತಿ ಅಮುಕ್ತಿಗ. ಮುಕ್ತಿಯಲ್ಲೂ ಅವರಲ್ಲೂ ಸ್ವಲ್ಪ ವಿಶೇಷ ಇದೆ. ಅದನ್ನು ಹೇಳಿದ್ರಲ್ಲ ಪರಮೋತ್ಸಾಹ ವರ್ಜನಂ ಅಂತ ಹೇಳಿದ್ರಲ್ಲ ಹಾಗೆ. ಇದು ಬ್ರಹ್ಮದೇವರ ಜ್ಞಾನದ ಹಿರಿಮೆ. ಅದಕ್ಕೆ ಪ್ರಮಾಣ ಪದ್ಧತಿಯಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳಿದ್ರು, ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯಂ ಋಜಯೋಗಿ ಜ್ಞಾನ, ಅನಾಲೋಚನೆ ಸರ್ವ ವಿಷಯಂ ಮಹಾಲಕ್ಷ್ಮಿ ಜ್ಞಾನ, ಆಲೋಚನೆ ಸರ್ವ ವಿಷಯಂ ಋಜಯೋಗಿ ಜ್ಞಾನ. ಇದು ಅಷ್ಟು ಕಡಿಮೆ ಆಯಿತು, ಒಂದೊಂದೇ ಸ್ಟೆಪ್ ಡೌನ್ ಆಗ್ತಾ ಬರುತ್ತೆ. ಇದೆಲ್ಲ ತಾರತಮ್ಯ ಒಪ್ಪಿದ ಮೇಲೆ ಎಲ್ಲ ಒಂದೇನು ಏನರ್ಥ ಇದಕ್ಕೆ? ಅಲ್ಲೇನು, ಇದು ಪೂರ್ತಿ ತಿಳ್ಕೊಳ್ಳೋ ದೇವರಲ್ಲಿ, ಅನಂತರ ತಿಳ್ಕೊಳ್ಳೋ ಮಹಾಲಕ್ಷ್ಮಿಯಲ್ಲಿ, ಇನ್ನೂ ಕಡಿಮೆ ತಿಳ್ಕೊಂಡು ಬ್ರಹ್ಮವಾಯುಗಳಲ್ಲಿ. ಅದಕ್ಕಿಂತ ಕಡಿಮೆ ಆಗ್ತಾ ಆಗ್ತಾ ಅವರು ಏನು ಬಂದ್ಬಿಡುತ್ತೆ? ಮಿನಿಮಮ್ ತಿಳ್ಕೊಳ್ಳೋರು, ನಾಲ್ಕು ಕೂಡ ತಿಳ್ಕೊಳ್ಳೋರು ಮನುಷ್ಯೋತ್ತಮರಾಗ್ತಾರೆ. ಇನ್ನು ದುರ್ಯೋಧನ ಅಂತ ಹೋಗ್ಬಿಟ್ರೆ ಏನಾಗ್ತದೆ? ಪೂರ್ತಿ ಆಪೋಸಿಟ್, 100 ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಮೋಕ್ಷದಲ್ಲಿ ಸಾಮ್ಯ ಅಂತ ಹೇಳ್ತಾರಲ್ಲ, ಅವ್ರ ಪ್ರಕಾರ ಏನಿಲ್ಲ, ದುರ್ಗತಿ ಅಂತಿಲ್ಲ. ದೇರ್ಫೋರ್ ಕಲಿಗೂ ಅಷ್ಟೇ ಆನಂದ, ಗೊತ್ತಾಯ್ತಾ? ವಾಯುದೇವರಿಗೂ ಅಷ್ಟೇ ಆನಂದ, ಪರಮಾತ್ಮನಿಗೆ ಅಷ್ಟೇ ಆನಂದ. ನೋಡಿ, ಯಾರೋ ನಂಬಲಕ್ಕೆ ಸಾಧ್ಯ ಉಂಟ? ಒಬ್ಬ ಕ್ರಿಮಿನಲ್ ಮರಣದಂಡ ವಿಧಿಸಿದ್ರಿಗೂ ಅಷ್ಟೇ ಇದೆ ಸಂಬಳ, ಚೀಫ್ ಮಿನಿಸ್ಟರ್ಗೆ ಅಷ್ಟೇ ಸಂಬಳ ಅಂತ ಯಾರು ಎಲ್ಲರೂ ಏನಾಗ್ತಾರೆ? ಕೊನೆ ಮಾಡಿ ಸುಖವಾಗಿ ಬಿಡ್ತಾರೆ ಅಷ್ಟೇ. ಯಾಕೆಂದ್ರೆ ಎಲ್ಲ ಡಿಫರೆನ್ಸ್ ಇಲ್ಲ, ಪ್ರಾಬ್ಲಮೇ ಇಲ್ವಲ್ಲ. ಅದರಿಂದ ಪಾಪದಿಂದ ಪನಿಷ್ಮೆಂಟೇ ಇಲ್ಲ ಅಂದಮೇಲೆ ಎಲ್ಲ ಯಾವುದಕ್ಕೆ ಇಷ್ಟಪಡ್ತಾರೆ? ಸುಖವಾಗಿ ಪಾಪ ಮಾಡಿದ್ರೆ ಡಬಲ್ ಬೆನಿಫಿಟ್, ಹೌದಲ್ಲ? ಇಲ್ಲೂ ಎಂಜಾಯ್ ಆಗುತ್ತೆ, ಅಲ್ಲಿ ಏನು ತಿಳ್ಕೊಂಬಿಟ್ಟು ಜನ ಗತಿ ಏನಾಗುತ್ತೆ? ಲೋಕದ ನ್ಯಾಯ ಕೂಡ ನೋಪೋದಿಲ್ಲ, ಮಾಡೋದಿಲ್ಲ. ಅದು ಕನಿಗೆ ಏನು ಹೇಳ್ಬಿಡ್ತಾರೆ, ಬಾಯ್ ಹೈಯರ್ ಲೆವೆಲ್ ಅಂತ ತಿಳ್ಕೊಂಬಿಡ್ತಾರೆ. ಆ್ಯಕ್ಚುಲಿ ಲೋಯೆಸ್ಟ್ ಲೆವೆಲ್ ಥಿಂಕಿಂಗ್ ಅವ್ರದ್ದು, ಹೈಯೆಸ್ಟ್ ಲೆವೆಲ್ ಅಂತ ಹೆಸರು ಕೊಡ್ತಾರೆ. ಅದು ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇದೆಲ್ಲ ಲೋಯರ್ ಸ್ಟೇಜ್, ಆ ಸ್ಟೇಜಲ್ಲಿ ಏನೋ ಗೊತ್ತಾಗಲ್ಲ ಅಂದ್ಬಿಡ್ತಾರೆ. ಜನಗಳಿಗೆ ಏನೋ ಭರವೆ ಬಂದ್ಬಿಡ್ತು. ಆ ಸ್ಟೇಜ್ ಒಂದು ತಕ್ಷಣ ಯೋಚನೆ ಮಾಡಬೇಕು, ಯಾವ ಸ್ಟೇಜು ಕೂಡ ಏನು ಮಾಡಬಾರ್ದು, ಎಕ್ಸ್ಪೀರಿಯನ್ಸ್ ಅಪೋಸ್ ಮಾಡಬಾರ್ದು. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೋ ಸ್ಟೇಜು ಅಂತ ಹೇಳಿ ಮೋಸ ಮಾಡೋಕ್ಕೆ ಬರೋದಿಲ್ಲ. ಮುಕ್ತಸ್ತು ಸರ್ವದಾ ಪಶ್ಚೇತ್ ಸರ್ವಗತ್ವೇನ ಚಾಪಿತು ಸರ್ವಾವದ್ ವಿಶೇಷಾಣ ದರ್ಶನಂ ಶಕ್ನು ಯಾತ್ವಚಿತ್. ಆದರೆ ರಮಾದೇವಿ ನೋಡಿದಷ್ಟು ವಿಶೇಷನ ನೋಡೋಕ್ಕೆ ಬ್ರಹ್ಮವಾಯುಗಳಿಗೆ ಆಗೋದಿಲ್ಲ. ಇಲ್ಲಿ ಬ್ರಹ್ಮಶಬ್ದದಿಂದ ಎಲ್ಲ ಋಷಿಗಳು ಕೂಡ ಗ್ರಹಿತರು. ಬ್ರಹ್ಮದೇವರು ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಂದರೆ, ಋಷಿಗಳಲ್ಲೂ ಹೈಯೆಸ್ಟ್ ಸಾಧನೆ ಮಾಡಿದವರು ಯಾರು? ಅವ್ರನ್ನೇ ಹೆಣ್ಣು ಉಳಿದವರು ಕೈಮತ್ತ ಸಿದ್ಧಾಂತ. ಋಜಯೋಗಿಗಳ ಜ್ಞಾನ ಸಮಾನವಾದರೂ ಕೂಡ ವಿಶೇಷ ಇದೆ. ಸಾಧನೆ ಮಾಡ್ತಾ ಮಾಡ್ತಾ ಹೋದಂತ ಏನಾಗುತ್ತೆ? ಹೆಚ್ಚಿರುತ್ತೆ, ಮ್ಯಾಕ್ಸಿಮಮ್ ಮ್ಯಾರಲ್ಲಿರುತ್ತೆ. ಬ್ರಹ್ಮಶಬ್ದದಿಂದ ವಾಯು ತಗೊಂಡ್ಬಿಟ್ರೆ ಆ ಮುಕ್ತಿ ಮುಕ್ತಿಯಲ್ಲಿ ಎರಡು ಭಾಗ ತಗೋದು. ಬ್ರಹ್ಮ ತಗೊಂಡಾಗ ಏನಾಯ್ತದೆ? ಮುಕ್ತಿಯಲ್ಲೂ ಬ್ರಹ್ಮದೇವರೇ. ಸೊ ಅಲ್ಲಿವರೆಗೂ ತಗೊಂಡಂತೆ ಆಯ್ತು ಬ್ರಹ್ಮಶಬ್ದದ ವೈಶಿಷ್ಟ್ಯ. ನರವಾವದ್ ವಿಶೇಷಾಣಾಂ ದರ್ಶನಂ ಶಕ್ನುಯಾತ್ ಕ್ವಚಿತ್ ಸ್ವಾತ್ಮಾನಮನ್ಯಚ್ಚ ತದಾ ವಿಶೇಷೈರಚಿರೈರಪಿ ಪಶ್ಯಚ್ಚಂಜಸ್ತಥಾ ವಾಣಿ ವಿಶೇಷ ತಾವತೋ ನಸು. ಮತ್ತು ಬ್ರಹ್ಮದೇವರ ವೈಶಿಷ್ಟ್ಯ ಇನ್ನೇನು? ಸ್ವಾತ್ಮಾನಂ ಮನ್ನೆಚ್ಚ ಸದಾ ವಿಶೇಷೈರ್ ಅಖಿಲೈರಪಿ. ತಮ್ಮನ್ನು ಉಳಿದೆಲ್ಲರನ್ನು ಪೂರ್ತಿ ತಿಳ್ಕೊಳ್ತಾರೆ, ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಉಳಿದವರನ್ನ ಪೂರ್ತಿ ತಿಳ್ಕೊಳ್ತಾರೆ. ಇದು ಅದಕ್ಕೇನೆ ಅವರನ್ನ ಪೂರ್ಣಪ್ರಜ್ಞರು ಅಂತ ಕರೆದಿವಿ. ಪಶ್ಯತಿ ಅಂಜಹ, ಅಂಜಹ ಅಂದ್ರೆ ಅಂಜಸಾ ಅಂತ, ಅಂಜಹ ಅಂತ ರೂಪ ಇದೆ. ಅಂಜದ ಎರಡು ಅವ್ಯಯಗಳೇ, ಅಂಜಹ ಅಂಬದ ಅವ್ಯಯ, ಅಂಜಸಾ ಅನ್ನೋದು ಅವ್ಯಯ. ಅಂಜಶಬ್ದ ತೃತೀಯ ವಿಭಕ್ತಿ ಅಲ್ಲ ಅದು ಮತ್ತೆ. ತಥಾ ವಾಣಿ, ಆಮೇಲೆ ವಾಣಿ ಅಂತ ಹೇಳಿದ ಶಬ್ದದಿಂದ ಎಲ್ಲ ಸ್ತ್ರೀರುಜುಗಳು ಗ್ರಹಿತರು. ವಿಶೇಷ ಅಂತ ತಾವತ್ತು ಅನ್ನತ್ತು, ಆದರೆ ಅವರು ಕೂಡ ಪೂರ್ಣಪ್ರಜ್ಞರೇ, ತಿಳುವಳಿಕೆ ಉಂಟು. ಆದರೆ ಅವರಷ್ಟು ತಿಳ್ಕೊಳ್ಳಿ, ಬ್ರಹ್ಮವಾಯುಗಳಷ್ಟು ತಿಳ್ಕೊಳ್ಳೋ ಶಕ್ತಿ ಅವರಿಗಿಲ್ಲ. ಹಂಡ್ರೆಡ್ ನೂರರಷ್ಟು ಕಡಿಮೆ ಆಗಿಬಿಡುತ್ತೆ ಅವರಿಗೆ. ಆಗಲೇ ತ್ರೈಗುಣ್ಯಾತ್ ಪರತಃ ಪಶ್ಚೇತ್ ವ್ಯಾಪ್ತಂ ಶತಗುಣಂ ಹರಿಂ. ತ್ರೈಗುಣ್ಯಾತ್ ಅಂದ್ರೇನು, ತ್ರೈಗುಣ್ಯ ಅಂದ್ರೇನು, ಪ್ರಕೃತಿ. ತ್ರಿಗುಣ ಏವ ತ್ರೈಗುಣ್ಯಂ ಅಂತೇಳಿ ವಿಗ್ರಹ ಅದಕ್ಕೆ. ಪ್ರಕೃತಿಯ ಮೇಲೆ ವ್ಯಾಪ್ತಂ ಶತಗುಣಂ ಹರಿಂ ಪಶ್ಚೇತ್, ಶತಗುಣ ಹರಿಯನ್ನು ನೋಡ್ತಾರೆ, ಅದಕ್ಕಿಂತ ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಈ ನಮ್ಮ ಕಣ್ಣಿ ನೋಡಿ ಎಷ್ಟು ದೂರ ಕಾಣಿಸುತ್ತೆ ನಮ್ಗೆ ಆಕಾಶ? ಭಾಳ ದೂರ ಕಾಣೋದಿಲ್ಲ. ಅದು ಕಾಡಿದ್ದು ಕಂಡಿದ್ರೆ ಏನು ಕಾಣಬೇಕಾಗಿತ್ತು? ಎಷ್ಟೋ ರಟ್ಟದ ಏನೋ ಕಾಣಬೇಕು, ಟೆಲಿಸ್ಕೋಪ್ಗೂ ಕಾಣೋದಿಲ್ಲ. ಅದರಲ್ಲೂ ಪವರ್ಫುಲ್ ಟೆಲಿಸ್ಕೋಪ್ಗಳು, ಎಲೆಕ್ಟ್ರಾನ್ ಅದರಲ್ಲೂ ಕಾಣೋದಿಲ್ಲ. ಸ್ಲೋಲಿ ಏನಾಗ್ತಾ ಹೋಗುತ್ತದೆ, ಇನ್ನು ಬರ್ತಾ ಬರ್ತಾ ತಾನು ಎದುರಿಗರೇ ಕಾಣೋದಿಲ್ಲ, ಅಷ್ಟು ಕಡಿಮೆ ಇರುತ್ತದೆ. ಎದುರಿಗರೇ ಕಾಣೋದು, ಹತ್ತಿರ ಇಟ್ಕೊಂಡು ಹೋಗೋರು ಇರ್ತಾರೆ, ಸ್ವಲ್ಪ ದೂರ ಕಾಣಿಸುತ್ತೆ. ಇದೆಲ್ಲ ಲೆಕ್ಕ ಹಾಕಿದರೆ ದೃಷ್ಟಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಬರೀ ದೃಷ್ಟಿ ಬೇರೆ, ಮತ್ತೆ ಶಾರ್ಟ್ ಸೈಟು ಲಾಂಗ್ ಸೈಟ್ಗಳು ಬೇರೆ, ಆಮೇಲೆ ಕ್ಯಾಟ್ರಾಕ್ಟ್ ಬಂದರೆ ಬೇರೆ, ಆಮೇಲೆ ವಯಸ್ಸಾದ ಮೇಲೆ ನರ್ವಸ್ ವೀಕ್ ಆದಮೇಲೆ ಬೇರೆ, ಆದರೆ ಇನ್ನೂ ಮುಂದೆ ಹೋಗಿಬಿಟ್ರೆ ಕೆಳಗೆ ನಿಂತ್ಕೊಂಡು ನೋಡಿದ್ರೆ, ಮೇಲೆ ನಿಂತ್ಕೊಂಡು ನೋಡಿದ್ರೆ ಬೇರೆ. ಅದರಲ್ಲೂ ಕೂಡ ಮೈಕ್ರೋಸ್ಕೋಪ್ ಹಾಕ್ಕೊಂಡ್ರೆ ಬೇರೆ, ಟೆಲಿಸ್ಕೋಪ್ ಹಾಕ್ಕೊಂಡ್ರೆ ಬೇರೆ, ಅದರಲ್ಲೂ ಪವರ್ ಜಾಸ್ತಿ ಆದರೆ ಬೇರೆ. ಇಷ್ಟಾದರೂ ಕೂಡ ಕೊನೆ ಕಾಣೋದಿಲ್ಲ, ಒಂದು ಸ್ಟೇಜಲ್ಲಿ ನಿಂತವ್ರು ಎಷ್ಟು ಅಂದರೆ ಸಾಮಾನ್ಯಕ್ಕಿಂತ ಜಾಸ್ತಿ ನೋಡಿದ್ರು ಕೂಡ ಪೂರ್ತಿ ನೋಡೋ ಶಕ್ತಿ ಯಾವುದಕ್ಕಿಲ್ಲ, ಯಾವ ದೂರದರ್ಶಕಕ್ಕೂ ಇಲ್ಲ. ಬರೀ ಯೋಗಿಗಳ ದೃಷ್ಟಿಗೂ ಸೈಂಟಿಸ್ಟ್ ದೃಷ್ಟಿಗೆ ಏನು ವ್ಯತ್ಯಾಸ? ಸೈಂಟಿಸ್ಟ್ಗಳು ಯಾವುದರಿಂದ ನೋಡ್ತಾರೆ? ಟೆಲಿಸ್ಕೋಪಿಂದ ನೋಡಿ. ಯೋಗಿಗಳು ಯಾವುದನ್ನು ನೋಡ್ತಾರೆ? ಯೋಗ ಶಕ್ತಿಯಿಂದ ನೋಡ್ತಾರೆ. ಅರ್ಥ ಆಯ್ತಾ? ಟೆಲಿಸ್ಕೋಪನ್ನು ಬಿಟ್ಟು ಬಂದೆ ಅನ್ಬೋದು, ಯೋಗ ಶಕ್ತಿ ಬಿಟ್ಟು ಬರಲಿಕ್ಕೆ ಬರೋದಿಲ್ಲ. ಏನಿರುತ್ತದೆ? ಅಟ್ಯಾಚ್ಡ್ ಕಾಂಟ್ಯಾಕ್ಟ್ ಲೆನ್ಸ್ಗೂ ಇದಕ್ಕೂ ವ್ಯತ್ಯಾಸ ಇದೆ, ಒಳಗೆ ಇರುತ್ತೆ. ಆ ಥರ ಯೋಗ ಶಕ್ತಿ ಎಂಬುದು ಬಹಳ ಶ್ರೇಷ್ಠ. ಯೋಗ ಸೈನ್ಸ್ಗೂ ಕಾಣದಿದ್ದನ್ನು ಯಾರು ಕಾಣ್ತಾರೆ? ಯೋಗಿಗಳ ದೃಷ್ಟಾಂತ ಏನಂತ ಕೇಳಿದರೆ ಬಹಳ ಆಶ್ಚರ್ಯ. ಇದು ಎಲ್ಲ ಜ್ಯೋತಿಶಾಸ್ತ್ರ ಬರೆದಿದ್ದಾರೆ, ಎಷ್ಟೋ ಜ್ಯೋತಿಶಾಸ್ತ್ರ ಮಾಡರ್ನ್ ಸೈನ್ಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಿಂದಿನ ಕಾಲಕ್ಕೆ ಏನಿರಲಿಲ್ಲ ಇವರಿಗೆಲ್ಲ, ಹೋಗಿ ಏನೇ ಇರಲಿಲ್ಲ, ಕೂತಲ್ಲೇ ಲೆಕ್ಕ ಹಾಕಿ ಬರೆಯೋದು. ಗೊತ್ತಾಯ್ತಾ? ಕರೆಕ್ಟಾಗಿ ಬಂದಿತ್ತು. ಎಷ್ಟೋ ಲೆಕ್ಕಗಳು ಇವತ್ತು ಮ್ಯಾಚ್ ಆಗುತ್ತೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಮುಂದುವರೆದಿರ್ಬೋದು. ಈ ಪ್ಲೇನ್ ರಾಕೆಟ್ ಬಂದು 100 ವರ್ಷ ಆಗಿದೆ ಅಷ್ಟೇ. ಹೌದು, 5,000 ವರ್ಷ 10,000 ವರ್ಷಗಳಿಂದ ಬರೆದ ಗ್ರಂಥಗಳು ಹೇಗಿವೆ ಅಂತ ಕೇಳಿದರೆ ಆಶ್ಚರ್ಯ ಪಡೋಷ್ಟು ಚೆನ್ನಾಗಿದೆ. ಅಂದರೆ ಯಾವ ಶಕ್ತಿ ಅದು? ಯೋಗ ಶಕ್ತಿಯಿಂದ ಬರೆದು, ಈ ಶಕ್ತಿಯಿಂದ ಬರೆದಿದ್ದಲ್ಲ. ಸ್ವಾತ್ಮಾನ ಮನ್ಯಚ್ಚ ಸದಾ ವಿಶೇಷೈರ್ ಅಖಿಲೈರಪಿ ಗಿರೀಶೋ ಗರುಡಶ್ಚೈವ ತಮೋ ಮಾತ್ರ ಗತಂ ಹರಿ. ಗಿರೀಶ ಗರುಡ ತಮೋ ಮಾತ್ರ ಗತಿ ಅಂದರೆ ಮಾತ್ರ ಗತಂ ಹರಿ ಅಂದ್ರೇನು? ತಮಸ್ಸು ಅಂದರೆ ಅದು ಅವ್ಯಕ್ತ ಸತ್ವ ಅಂತ. ಇನ್ಸೈಡ್ ನೋಡ್ತಾರೆ, ಔಟ್ ಸೈಡ್ ನೋಡೋಕ್ಕೆ ಬರೋದಿಲ್ಲ. ಪ್ರಕೃತಿಯ ಹೊರಗೆ ನೋಡೋ ಶಕ್ತಿ ಅವರಿಗಿಲ್ಲ, ಒಳಗೆ ಮಾತ್ರ ನೋಡ್ತಾರೆ. ತಮಸ್ಸು ಎಂಬುದು ಪ್ರಕೃತಿ ಉಪಲಕ್ಷಕವಾದ ಪದ. ಗಿರೀಶೋ ಗರುಡಶ್ಚೈವ ತಮೋ ಮಾತ್ರ ಗತಂ ಹರಿಂ ಪಶ್ಚೇತ್ ವಿಶೇಷವಾನಪಿ ವಾಣಿ ದೃಷ್ಟಾನ್ನ ಪಶ್ಯತಿ. ಆದರೆ ಸರಸ್ವತಿ ಭಾರತೀಯರು ನೋಡಿದಷ್ಟು ನೋಡಕ್ಕೆ ಬರೋದಿಲ್ಲ ಅವರಿಗೆ. ಗಿರೀಶ ಮತ್ತು ಗರುಡ ಮತ್ತು ವಿಶೇಷ ದೇವರು ಅಂಡರ್ಸ್ಟ್ಯಾಂಡ್, ಮೂರು ಜನ ಸಮ ಆದ್ದರಿಂದ ಗರುಡಶೇಷ ರುದ್ರರು ಅವ್ಯಕ್ತತ್ವದ ಒಳಭಾಗದಲ್ಲಿರೋ ದೇವರು ನೋಡ್ತಾರೆ ಹೊರತು ಆಚೆ ನೋಡೋ ಶಕ್ತಿ ಅವರಿಗಿಲ್ಲ. ತಮೋಗುಣ ಅಂದರೆ ಪ್ರಕೃತಿಯ ಒಂದು ಗುಣ ಅದು. ಪ್ರಕೃತಿ ಒಟ್ಟು ತಮೋಗುಣ ಶಬ್ದ ಪ್ರಕೃತಿ ವಾಚ್ಯ. ಪ್ರಕೃತಿಯ ಹೊರಗೆ ಹೆಚ್ಚು ಗಿಂಚಿ ಜಗತ್ಸರ್ವಂ ದೃಶ್ಯತೆ ಶೂಯತೆ ಪಿವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅವ್ಯಕ್ತ ತತ್ವದ ಹೊರಗೆ ನೋಡೋ ಶಕ್ತಿ ಅವರಿಗಿಲ್ಲ, ಒಳಗೆ ನೋಡ್ತಾರಷ್ಟೇ. ತಮ್ಮ ಸುಪರ್ಣೀಚ ಮಹತ್ತತ್ವಂ ಯಾವತ್ ಪಶ್ಯತಿ. ಅದಕ್ಕೆ ತಮೋಸ್ತ ಅಂತ ಉಪಯೋಗಿಸ್ಬೇಕಾದ್ರೆ ಮಹತ್ತತ್ವ ಅಂತ ಉಪಯೋಗಿಸ್ಬಿಟ್ಟು ತಮ ಶಬ್ದಕ್ಕೆ ಏನಂತ ಅರ್ಥ ಆಯ್ತಾಗ ಅವ್ಯಕ್ತ ತತ್ವ ಅಂತ. ಉಮಾ ಸುಪರ್ಣೀಚ ಮಹತ್ತತ್ವಂ ಯಾವತ್ ಪ್ರಪಶ್ಯತಿ. ಉಮಾ ಸುಪರ್ಣಿ ಶಬ್ದದಿಂದ ವಾರುಣಿನೂ ಅಂಡರ್ಸ್ಟುಂಡ್. ಉಮಾ ಸುಪರ್ಣೀಚ ಮಹತ್ತತ್ವಂ ಯಾವತ್ ಪ್ರಪಶ್ಯತಿ ರುದ್ರದೃಷ್ಟಾನ್ ವಿಶೇಷಾಂಶ ನೈವ ಪಶ್ಯೇತ್ ಕದಾಚನ. ಅವ್ರ ದೃಷ್ಟಿ ಎಲ್ಲಿವರೆಗೆ ಹೋಗುತ್ತೆ? ಅವ್ಯಕ್ತ ತತ್ವ ಆದಮೇಲೆ ಯಾವ ತತ್ವ? ಮಹತ್ತತ್ವ. ಅಲ್ಲಿವರೆಗೆ ಹೋಗುತ್ತೆ ಅಷ್ಟೇ. ಅದು ಅದನ್ನೇ ಆಗ್ತೇ ನೋಡೋ ಶಕ್ತಿ ಅವರಿಗಿಲ್ಲ. ರುದ್ರದೃಷ್ಟಾನ್ ವಿಶೇಷಾಂಶ ಅದರಲ್ಲೂ ಕೂಡ ವಿಶೇಷದಲ್ಲೂ ವ್ಯತ್ಯಾಸ ಬರುತ್ತೆ. ಕ್ಲಾರಿಟಿಯಲ್ಲಿ ಡಿಫರೆನ್ಸು, ಲಿಮಿಟಲ್ಲೂ ಡಿಫರೆನ್ಸ್, ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಎರಡು ಡಿಫರೆನ್ಸ್ ಇದೆ. ಸ್ವರೂಪ ಮನ್ಯರೂಪಂಚ ಮುಕ್ತಾದೇವ ಸಮಸ್ತ ಚ. ಇನ್ನು ರುದ್ರದೃಷ್ಟಾನ್ ಸ್ವರೂಪಂ ಮನ್ಯರೂಪಂಚ ಮುಕ್ತದೇವಾ ಸಮಸ್ತ ಚ ಜಾನಂತಿ. ಇನ್ನು ಮುಕ್ತ ದೇವತೆಗಳ ಸ್ವರೂಪ ಉಳಿದವ್ರ ರೂಪ ಅಷ್ಟು ನೋಡ್ತಾರೆ, ಹೆಚ್ಚು ನೋಡೋ ಶಕ್ತಿ ಅವರಿಗಿಲ್ಲ. ಯಾರ್ಯಾರು ಅಂದರೆ ಮುಕ್ತರಾದ ಮೇಲೆ ಕೂಡ ಅಷ್ಟೇ. ಇಂದ್ರಶ್ಚ ಕಾಮಶ್ಚ ಬ್ರಹ್ಮ ಯಾವದ ಅಹಂಕೃತಿ ಪಶ್ಯಂತೋ ಮನೋದಕ್ಷಾಧ್ಯ ಉದ್ಧಿತತ್ವಸ್ಥಿತಂ ಹರಿಂ. ಭಾಳ ಇಂಪಾರ್ಟೆಂಟ್. ಇವರೇ ಎಲ್ಲಿವರೆಗೆ ನೋಡ್ತಾರೆ ಇವರು? ಅಹಂಕಾರ ತತ್ವದವರಿಗೆ ಮಾತ್ರ. ಯಾರ್ಯಾರು? ಇಂದ್ರ ಕಾಮರು ಮೊದಲಾದವರೆಲ್ಲ ಅಹಂಕಾರ ತತ್ವದ ಆಚೆ ನೋಡೋದಿಲ್ಲ, ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅವ್ಯಕ್ತ ತತ್ವ ಮತ್ತೆ ಮಹತ್ತತ್ವ ಅಹಂಕಾರ ತತ್ವ ಹೀಗೆಲ್ಲ ಡೌನ್ ಆಗ್ತಾ ಬರುತ್ತೆ. ಮನುದಕ್ಷಾದ್ಯಾಹ ಬುದ್ಧಿತತ್ವ ಸ್ಥಿತಂ ಹರಿಂ ಪಶ್ಯಂತಿ ಸೂರ್ಯ ಸೋಮಸೂರ್ಯವುತು ಮನಸ್ಸಂ ಪರಮೇಶ್ವರಂ. ಚಂದ್ರ ಸೂರ್ಯನಿವರಿಗೆ ನೋಡ್ತಾರೆ, ಮನಸ್ತತ್ವದವರಿಗೂ ನೋಡ್ತಾರೆ, ಅದನ್ನ ನೋಡಕ್ಕೆ ಅವರಿಗೆ ಆಗೋದಿಲ್ಲ. ಅನ್ನೇ ಭೂತ ಸ್ಥಿತಂ ವಿಷ್ಣು ದೇವಾ ಪಶ್ಯಂತಿ ಸರ್ವದಾ. ಈ ಕೆಳಗಿಸ್ಕೊಂಡು ನೋಡ್ತೀವಿ ಎಷ್ಟು ಕಾಣ್ ಇಷ್ಟೇ ಕಾಣುತ್ತೆ, ಸ್ವಲ್ಪ ಫಸ್ಟ್ ಫ್ಲೋರ್ಗೆ ಹೋದ್ರೆ ಜಾಸ್ತಿ ಕಾಣುತ್ತೆ, ಅಥವಾ ಥರ್ಡ್ ಫ್ಲೋರ್ಗೆ ಜಾಸ್ತಿ ಆಗುತ್ತೆ, ಈ ಮಲ್ಟಿ ಸ್ಟೋರ್ಗೆ ಹೋಗ್ಬಿಟ್ಟು ಜಾಸ್ತಿ ಕಾಣುತ್ತೆ, ಏರಿಯಾ ಜಾಸ್ತಿ ಕವರ್ ಆಗ್ತಾ ಹೋಗುತ್ತೆ, ಬೆಟ್ಟ ನಿಂತ್ಕೊಂಡು ನೋಡಿಬಿಟ್ರೆ ಭಾಳ ಜಾಸ್ತಿ ಕಾಣುತ್ತೆ. ಆ ರೀತಿ ಕೆಳ ನಿಂತು ಬರೀ ಇಲ್ಲಿ ನೋಡೋದಕ್ಕೂ ಮೇಲೆ ನೋಡೋದಕ್ಕೆ ವ್ಯತ್ಯಾಸ ಇದೆ, ಬಟ್ ಲಿಮಿಟ್ ಇದೆ ನೋಡೋದಕ್ಕೋದ್ರೆ ಇಲ್ಲಿವರೆಗೂ ಕಾಣುತ್ತೆ ಅಂತ ಲಿಮಿಟ್ ಇದೆ, ಆ ಥರ ಲಿಮಿಟ್ ಹೇಳ್ತಾ ಹೋಗ್ತಾರೆ. ಬ್ರಹ್ಮ ಬಹು ಸಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್. ಇನ್ನು ಅನ್ನೇ ಭೂತಸ್ಥಿತಂ ವಿಷ್ಣು ದೇವಾ ಪಶ್ಯಂತಿ ಸರ್ವದ. ಅದು ಮನಸ್ಸಾದ್ಮೇಲೆ ಯಾವ ತತ್ವಗಳಿವೆಗ? ಆಕಾಶ ವಾಯು ಪಂಚಭೂತಗಳು, ಅಲ್ಲಿವರೆಗೆ ವ್ಯಾಪ್ತಿ ಮಾತ್ರ ನೋಡ್ತಾರೆ. ತಾಲೂಕು ತಹಸೀಲ್ದಾರ್ ಎಲ್ಲಿವರೆಗೂ ನೋಡ್ತಾನೆ? ಎಂಟೈರ್ ತಾಲೂಕು ಫೈಲ್ ನೋಡ್ತಾನೆ. ಆದರೆ ಡಿ ಸಿ ಏನು ನೋಡ್ತಾನೆ? ಡಿಸ್ಟ್ರಿಕ್ಟ್ ಫೈಲಲ್ಲಿ ನೋಡ್ತಾನೆ. ಗವರ್ನರ್ ಆದರೆ ಎಂಟೈರ್ ಸ್ಟೇಟ್ ಲೆವೆಲಲ್ಲಿ ನೋಡ್ತಾನೆ. ಆ ರಾಷ್ಟ್ರಪತಿ ಆದರೆ ಎಂಟೈರ್ ಕಂಟ್ರಿ, ಅದ್ರ ಮೇಲೆ ನೋಡೋ ಎಲ್ಲ ಎಲ್ಲ ರಾಷ್ಟ್ರಕ್ಕೆ ಅಷ್ಟೇ ಲಿಮಿಟ್. ಅದು ಅದಕ್ಕಿಂತ ನೋಡಕ್ಕೆ ಬರೋದಿಲ್ಲ. ಆ ಚಕ್ರವರ್ತಿಯಿಂದ ಇಲ್ಲಿ ಹೊತ್ತಾದ್ರಿಂದ ನೋಡೋ ಚಾನ್ಸ್ ಇಲ್ಲ. ದೇವಾ ಪಶ್ಯಂತಿ ಸರ್ವದ ಬಿಯಾಂಡ್ ಮೈ ಲಿಮಿಟ್ ಅಂತ ಹೇಳ್ಬಿಡ್ತಾರೆ. ಆ ಲಿಮಿಟಿನ ಕಾನ್ಸೆಪ್ಟ್ ಹೇಳ್ತಾರೆ. ಅನ್ನೇ ಭೂತಸ್ಥಿತಂ ವಿಷ್ಣು ದೇವಾ ಪಶ್ಯಂತಿ ಸರ್ವದ ಬಹು ಸಾಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಅನ್ನೇ ಚೈವ ಯಥಾ ಯೋಗ್ಯಂ ಅಂಡಾಂತರ್ವರ್ತಿನಂ ಹರಿಂ ಶ್ವೇತದ್ವೀಪಪತಿಂಚವ ಹೃದೇವನ್ನೇತು ಕೇಶನ ಕದಾಚಿದೇವ ತತ್ರಾಪಿ ಕೇಚಿತ್ ಪಶ್ಯಂತಿ ಕೇಶವಂ. ಎಷ್ಟು ಡೌನ್ ಆಗುತ್ತೆ ಆಮೇಲೆ? ಬಹು ಸಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಅನ್ನೇ ಚೈವ ಯಥಾ ಯೋಗ್ಯಂ ಅಂಡಾಂತರ್ವರ್ತಿನಂ ಹರಿಂ. ಇನ್ನು ಕೆಲವರು ಭಾರಿ ಭಾರಿ ತಪಸ್ಸು ಮಾಡಿದಾಗ ಒಮ್ಮೊಮ್ಮೆ ಏನು ಮಾಡಬಹುದು, ಯಾವಾಗಲೂ ಕಾಣೋದಿಲ್ಲ, ಮಹತ್ತತ್ವದವರಿಗೆ ಕಾಣಬಹುದು. ಬದಿರಿಗೆ ಎಷ್ಟು ಸಬಲಕ್ಕೆ ಬರುತ್ತೆ? ಆಗೊಮ್ಮೆ ಈಗೊಮ್ಮೆ ಹೋಗಬಂದ ಹೋಗ್ಬಿಡ್ಬೋದು ಅಷ್ಟೇ, ಒಂದು ಸರ್ತೆ ಎರಡು ಸರ್ತೆ ಅದು ಅಷ್ಟೇ ಹೊರತು ತುಂಬ ಸಾಧ್ಯ ಇಲ್ಲ. ಅದೇ ರೀತಿ ಕೆಲವು ಇನ್ನೂ ಬ್ರಹ್ಮಾಂಡದ ಒಳಗೆ ನೋಡ್ತಾರೆ, ಕೆಲವು ಹೊರಗೆ ನೋಡೋ ಶಕ್ತಿ ಅವರಿಗಿಲ್ಲ, ಒಳಗೆ ನೋಡ್ತಾರೆ. ಅವ್ಯಕ್ತತ್ವದೊಳಗೆ ನೋಡೋದು ಬೇರೆ, ಬ್ರಹ್ಮಾಂಡದ ಒಳಗೆ ನೋಡೋದು ಬೇರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಶ್ವೇತದ್ವೀಪ ಪತಿಂಚೈವ ಹೃದಯೇವ ಅನ್ಯೇತ ಕೇಚನ. ಕೆಲವು ಹೊರಗೆ ನೋಡೋಕೆ ಶಕ್ತಿನೇ ಅವರಿಗಿಲ್ಲ, ಎಲ್ಲಿ ನೋಡ್ತಾರೆ ಅವ್ರು? ಬರೀ ಹೃದಯದೊಳಗೆ ಮಾತ್ರ ನೋಡ್ತಾರೆ. ಆಮೇಲೆ ವಿಶೇಷ ಯುವಾ ಯಾವತ್ ಅನಂತಾಂಶ ಕೆತ, ಅದು ಕೂಡ ಇನ್ನೊಂದು ಸ್ವಾರಸ್ಯ ಅಂದರೆ ಹೃದಯದೇನು ಮಾತ್ರ ನೋಡ್ತಾರೆ, ಅದು ಕೂಡ ಯಾವಾಗಲೂ ನೋಡೋದಿಲ್ಲ, ಮತ್ತೆ ಜ್ಞಾನಕೂತ ಮಾತ್ರ ನೋಡ್ತಾರೆ. ಇನ್ನೂ ಡೌನ್ ಆಗಿಬಿಡುತ್ತೆ. ಜ್ಞಾನಕೂತ ಮಾತ್ರ ಅದು ಯಾವಾಗಲಲ್ಲ, ಮತ್ತೆ ಅಸಪ್ರಜ್ಞಾ ಸಮಸ್ಥಿತಿ ಬಂದಾಗ ಮಾತ್ರ. ಯಾವಾಗಲೂ ಬರುತ್ತೆ ಅಂತ ನಿಯಮ ಇಲ್ಲ. ಎಷ್ಟು ಕಡಿಮೆ ಆಯಿತು ಯೋಚನೆ ಮಾಡಿ. ಯಾವಾಗಲೂ ಒಮ್ಮೊಮ್ಮೆ ಕಾಣೋದು ಬೇರೆ. ಕೆಲವರಂತೂ ಜೀವನದಲ್ಲಿ ಒಂದೇ ಸರ್ತಿ ಕಾಣ್ತಾರೆ, ಮತ್ತೆ ಅತಿ ಕಡಿಮೆ ಇರೋ ಋಣಜೀವರು ದೇವ್ರ ಎಷ್ಟು ಕಾಣ್ತಾರೆ ಅವರು? ಒಂದೇ ಸರ್ತೆ ಲೈಟ್ ಕಂಡಕ್ಕೆ ಕಾಣ್ತಾರೆ ಅಷ್ಟೇ, ಜಾಸ್ತಿ ಕಾಣಕ್ಕೆ ಆಗೋದಿಲ್ಲ ಅದಕ್ಕಿಂತ ಹೆಚ್ಚು. ಹಾಂ, ಅಷ್ಟಕ್ಕೆ ಅಪ್ರೋಚ್ ನಾನು ಮುಗಿದೋಯ್ತು, ಅದಕ್ಕಿಂತ ಹೆಚ್ಚು ಕಾಣಕ್ಕೆ ಆಗೋದಿಲ್ಲ ಅವ್ರ ಕೈ. ಈ ರೀತಿ ತಾರತಮ್ಯ ಇದ್ದಾಗ ತನ್ನನ್ನು ಪೂರ್ತಿಯಾಗಿ ಎಲ್ಲ ವಿಶೇಷಗಳ ಸಮೇತ ಎಲ್ಲ ಕಾಲಕ್ಕೆ ನೋಡ್ತಕ್ಕಂಥ ದೇವರಲ್ಲಿ, ಅಂತ ದೇವ್ರನ್ನ ಯಾವಾಗಲೂ ಒಂದು ಕ್ಷಣ ನೋಡ್ತಕ್ಕಂಥ ಲೋಯೆಸ್ಟ್ ಜೀವ ಇಲ್ಲಿ, ಎರಡು ಇದು ಎಕ್ಸ್ಟ್ರಿಮಿಟಿಗಳಿವೆ ಅಲ್ಲಿಗೆ ಇಲ್ಲಿಗೆ. ದೇವರು ಎಂದೂ ನೋಡದೇ ಇರ್ತಕ್ಕಂಥ ಅಯೋಗ್ಯರಿಂದ ದೇವರು ಯಾವ ಕಾಲಕ್ಕೂ ನೋಡಿದ್ರು. ದುರ್ಯೋಧನ ಎದುರು ಬಂದು ನಿಂತ್ಕೊಂಡು ನೋಡೋಕ್ಕಾಗಲಿಲ್ಲ, ಕೃಷ್ಣ ಎದುರು ಬಂದು ನಿಂತ್ಕೊಂಡ್ರು ಕೂಡ ಏನಾಯ್ತು, ನೋಡೋಕ್ಕಾಗಲೇ ಇಲ್ಲ. ವಿಷ್ಣುರೂಪ ತೋರಿಸಿದ್ರು ನೋಡೋಕ್ಕಾಗಲಿಲ್ಲ ಮನೆ ಇಷ್ಟು ಪೂರ. ಪ್ರಹ್ಲಾದ ಕಮ್ಮದೊಳು ನೋಡ್ದ, ಪ್ರಹ್ಲಾದ ಕಮ್ಮದೊಳು ನೋಡ್ದ, ಇವರು ಎದುರು ನಿಂತ್ಕೊಂಡು ನೋಡಕ್ಕೆ ದುರ್ಯೋಧನೆಗೆ ಆಗಲಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ದುರ್ಯೋಧನ 70 ವರ್ಷ ದುರ್ಯೋಧನೆಗೆ ಆಗ ಅದಲ್ಲ, 71 ವರ್ಷ ದುರ್ಯೋಧನೆಗೆ, ಪ್ರಹ್ಲಾದನಿಗೆ 5 ವರ್ಷ ಅಷ್ಟೇ. 5 ವರ್ಷದ ಪ್ರಹ್ಲಾದ ಕಂಬದೊಳಗೆ ದೇವ್ರನ್ನ ಕಾಣೋ ಕಣ್ಣ ಶಕ್ತಿ ಇದ್ದರೆ ದುರ್ಯೋಧನನಿಗೆ ವಿಶ್ವರೂಪ ನೋಡೋ ಶಕ್ತಿಯೂ ಬರಲಿಲ್ಲ. ಇದೆಲ್ಲ ನೋಡ್ತಾ ಹೋದರೆ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ. ಈ ಜ್ಞಾನದ ತಾರತಮ್ಯ ಏನು ಹೇಳುತ್ತಾಗ ಆನಂದದ ತಾರತಮ್ಯ ಹೇಳುತ್ತೆ. ನೀವೆಲ್ಲ ಏನು ಪ್ರಶ್ನೆ ಕೇಳ್ಬೋದು ಈಗ? ಇದು ಜ್ಞಾನದ ತಾರತಮ್ಯ ಆಯಿತು, ನಾವು ಹೇಳ್ತಿರೋದೇನು ಮುಕ್ತಿಯಲ್ಲಿ ಆನಂದ ಸಮಯ ಹೇಳ್ತೇವೆ. ಸೊ ಜ್ಞಾನದ ತಾರತಮ್ಯಕ್ಕೂ ಆನಂದ ತಾರತಮ್ಯಕ್ಕೇನು ವ್ಯತ್ಯಾಸ ಅಂದರೆ, ಜ್ಞಾನಕ್ಕೂ ಆನಂದಕ್ಕೇನಿದೆ ಡೈರೆಕ್ಟ್ ಲಿಂಕ್. ಕೆಲಸ ದೊಡ್ಡದು ಅಂದ್ರೆ ಏನರ್ಥ? ಸಂಬಳ ಜಾಸ್ತಿ ಅಂತ ಅರ್ಥ, ಸಿಂಪಲ್ಲು. ಇಲ್ಲದ್ರೆ ಯಾರು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗೋದೇ ಇಲ್ಲ, ಅರ್ಥ ಆಯ್ತಾ? ಎಲ್ರಿಗೂ ಒಂದೇ ಸಂಬಳ ಕೊಡೋದಾದ್ರೆ ಎಲ್ಲರೂ ಏನು ಮಾಡ್ಕೊಂಡ್ಬಿಡ್ತಾರೆ, ಕಡಿಮೆ ಮಾಡಿಕೊಡೋದು ಬೇಡ ಬೇಡ ಅಂತ ಹೇಳ್ಬಿಡ್ತಾರೆ. ಯಾವಾಗ ಜಾಸ್ತಿ ಇದ್ದಾಗ ಮಾತ್ರ ಮನುಷ್ಯ ಏನಾಗ್ತದೆ, ರಿಸ್ಕ್ ತೊಗೊಂಡು ಹೋಗ್ತಾರೆ. ಜಾಸ್ತಿ ಇದ್ದಾಗ ರಿಸ್ಕ್ ತೊಗೊಂಡು ಹೋಗೋದು, ರಿಸ್ಕ್ ತೊಗೊಂಡು ಹೋಗೋದಿಲ್ಲ. ಉಮಾ ಯಾವ ಅಲ್ಲಿಗೆ ಒಂದು ಸ್ಟೇಜ್ ಇತ್ತು, ಇದೊಂದು ಒಂದು ತಾರತಮ್ಯ ಹೇಳಿದಾಗಾಯಿತು. ಉಳಿದ ತಾರತಮ್ಯ ನಾಳೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯಿ ಉತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ದೇವ.